ప్రద్యుమ్న సామవేద్య ಮೂರನೇ ಅಂದ್ರೆ ಮೂರು ಪದರದ ಪ್ರತ್ಯುಮ್ನ ಹಳದಿ ಬಣ್ಣದ ಪ್ರತ್ಯುಮ್ನ ರೂಪಗಳು ಯಾವುದು? ಕಾಂಚನ ಕಾಸಿನ ಸರ, ಮೂರು ಪದರದ ಕಾಸಿನ ಸರ ಭಗವಂತನಿಗೆ ಬಹಳ ಚೆನ್ನಾಗಿದೆ. ಅದಕ್ಕೆ ಶ್ರೀನಿವಾಸ ನೋಡ್ತಾ ಇದ್ರೆ ಎಷ್ಟು ಸರಗಳು ಮುಂದೆ ಹೇಳ್ತಾ ಇದ್ದಾರೆ. ಇನ್ನ ಎಷ್ಟಾಯ್ತು? ನೂರಾಯ್ತು. ಪ್ರದ್ಯುಮ್ನ ರೂಪ ಆಯಿತು. ಅನಿರುದ್ಧ ರೂಪದಲ್ಲಿ ಹೇಳ್ತಾರೆ ವಿಶೇಷವಾಗಿ ರಕ್ತವರ್ಣ ಅನಿರುದ್ಧ ನಾರಾಯಣ. ಈ ಮೂರು ಪದರದ ಕೊನೆಯ ಹಾರದಲ್ಲಿ ಮೊದಲು ಅಂದ್ರೆ ಎರಡು ಮೂರು ಪದರ ಬರುತ್ತಲ್ಲ, ಆ ಮೂರು ಪದರವನ್ನ ನಾಲ್ಕು ಮಾಡ ನೃಸಿಂಹದಿಂದ ಹೊರಬಂದ ವಾಹನ ರೂಪಗಳಿಂದ ಬಾಹುಗಳಲ್ಲಿರುವ ಬಾಹುಗಳಲ್ಲಿ ನೃಸಿಂಹ ಉದ್ಭೂತವಾದ. ಇಲ್ಲಿ ಇನ್ನೊಂದು ಕೂಡ ನೋಡಬೇಕಾದ ವಿಶೇಷ ನಮಗೆ, ಈ ಇಂದ್ರನೀಲ ಮಣಿಮಾಲ ಇದೆಯಲ್ಲ, ಇಂದ್ರನೀಲ ಮಣಿಮಾಲ ಅದರಲ್ಲಿ ವಿಶೇಷವಾಗಿ ಮಧ್ಯೆ ಮಧ್ಯೆ ಆ ಮಣಿಮಾಲ ಬಂಗಾರದಿಂದ ಏರ್ಪಟ್ಟಂತೆ. ಆ ರೂಪಗಳೆಲ್ಲ ಯಾವುದು ಅಂದರೆ ನೃಸಿಂಹ ಉದ್ಭೂತ ನೃಸಿಂಹ ಅಂತ. ನರಸಿಂಹನಿಂದ ಹುಟ್ಟಿದ ನರಸಿಂಹ, ನರಸಿಂಹನಿಂದ ಹುಟ್ಟಿದ ವಾಹನ, ನರಸಿಂಹನಿಂದ ಹುಟ್ಟಿದ ವಿಶೇಷವಾಗಿರ್ತಕ್ಕಂಥ ಪಾತ್ರ ಸೊಂಟದಲ್ಲಿ ಡಾಬು. ಇಷ್ಟೆಲ್ಲ ಹೇಳಿ ಪಾದಯೋ ಸೊಂಟದ ಮೇಲೆ ಪಾರ್ತಿನ ತೊಡೆಗಳಲ್ಲಿ ಆಭರಣ ಹಾಕೊಳ್ಳಲ್ಲ, ಪಾದ ಬರಬೇಕು. ಪಾದಯೋ ಮಂಜೀರ ಪೂರ್ವ ಆಭರಣ ಸಂಕರ್ಷಣ ಉದ್ಭೂತ ರಾಮ, ಸಂಕರ್ಷಣದಿಂದ ಹುಟ್ಟಿದ ರಾಮರೂಪಗಳಿಂದ ಏರ್ಪಟ್ಟದ್ದು ಕಾಲಲ್ಲಿ ಗೆಜ್ಜೆ ಮೊದಲಾದ ಆಭರಣಗಳು ರಾಮರೂಪಗಳಿಂದ. ಕಲೇಶು ಕೈಗಳಲ್ಲಿ ಕಂಕಣ ಮೊದಲಾದ ಆಭರಣ ಎಲ್ಲ ಕಂಕಣ, ಬೆರಡುಗಳಲ್ಲಿ ಯಾವುದು ಅಂಗುಲಿ ಎಲ್ಲ ಎಲ್ಲವೂ ಕೂಡ ಸಂಕರ್ಷಣ ಉದ್ಭೂತ ಕೃಷ್ಣ, ಕೈಗಳಲ್ಲಿ ಕೃಷ್ಣ ಪಾದದಲ್ಲಿ ರಾಮ. ಇನ್ನ ವಿಶೇಷವಾಗಿ ಅದರಲ್ಲೂ ಕೂಡ ಕರಾಂಗುಲೀಶು ಅಂಗುಲೀಯತ ಪೂರ್ವ ಆಭರಣ ಸಂಕರ್ಷಣ ಉದ್ಭೂತ ಕಲ್ಪಿನಿ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಬೆರಡಲ್ಲಿ ಬಂದಿರತಕ್ಕಂಥ ಆಭರಣಗಳು ಸಂಕರ್ಷಣದಿಂದ ಹುಟ್ಟಿದ ಕಲ್ಕಿ ರೂಪಗಳು ಅಂತ ಹೇಳ್ತಾರೆ. ಕಂಕಣ ಕೃಷ್ಣ, ಬೆರಡಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಅಂಗುಲಿಯತಗಳೆಲ್ಲ ಕಲ್ಕಿ. ಇನ್ನಾಗಿದೆ ಹೇಳ್ತಾ ಇದ್ದಾರೆ, ಕಿರೀಟಾಯಿ ಸರ್ವಾಭರಣ ಖಚಿತ ನವರತ್ನಾನಿ ಅನಿರುದ್ಧಾನಿ ಅನಿರುದ್ಧಾನಿ ಮೂರ್ತಿತ್ರಯೋದ್ಭೂತ ಮತ್ಸ್ಯಾದಿ ನವರೂಪಾಣಿ. ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಈ ಮೂರು ರೂಪಗಳಿಂದ ಹುಟ್ಟಿದ ಮತ್ಸ್ಯ ಪೂರ್ಣಾದಿ ಹತ್ತು ರೂಪಗಳಲ್ಲಿ ಬುದ್ಧ ಬಿಟ್ಟು ಬುದ್ಧ ಬಿಟ್ಟು ಇತ್ತ ಒಂಬತ್ತು ರೂಪಗಳೇ ದೇವರದ್ದು. ಪ್ರತಿಯೊಂದು ಆಭರಣದಲ್ಲೂ ಮತ್ತೆ ಒಂಬತ್ತು ರತ್ನಗಳನ್ನು ಕೆತ್ತಿದ್ದಾರೆ ನವರತ್ನಗಳು ದೊಡ್ಡ 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 ದೇವರಿಗೆ. ಅದು ದೇವರದ್ದೇ ರೂಪಗಳು ಒಂಬತ್ತು ರೂಪಗಳೇ, ಎಲ್ಲ ಆಭರಣದಲ್ಲೂ ಮಧ್ಯೆ ಮಧ್ಯೆ ದೊಡ್ಡ ದೊಡ್ಡ ನೋಡಿ ಆ ಡಿಸೈನ್ ಬಹಳ ಚೆನ್ನಾಗಿರುತ್ತೆ ಅದನ್ನು ಕಲಿಯಬೇಕು. ನಂತರ ಇಷ್ಟು ದೇವರ ಆಭರಣಗಳ ಪರಿಚಯ ಮಾಡಿಕೊಟ್ರು. ಆಭರಣ ಪರಿಚಯ ಮಾಡಿಕೊಟ್ಟ ಮೇಲೆ ಏನೆಲ್ಲ ಪರಿಚಯ ಮಾಡಿಕೊಟ್ರು, ಆತನ ರೂಪ, ಆತನ ಆಯುಧ, ಆತನ ಆಭರಣ ಪರಿಚಯ ಮಾಡಿದರು. ಇಷ್ಟು ಮಾಡಿದರು ಕೂಡ ಗುಣ ಗೊತ್ತಿಲ್ಲದಿದ್ರೆ ಹೇಗೆ ಅಂತ ಹೇಳುತ್ತಾರೆ. ದೇವರ ಗುಣಗಳು ಅನಂತ, ನಮಗೆಟ್ಟುವುದು ನಾಲ್ಕು, ಅದರಲ್ಲೂ ನಾಲ್ಕು ನಮಗಿಲ್ಲ, ಅಧಮಾಧಿಕಾರಿಗಳು ನಾವೆಲ್ಲ. ನೀವೆಲ್ಲ ಉತ್ತರ ಮಾಡಿದ್ರೆ ಯಾರು ಗೊತ್ತಿಲ್ಲ, ನನ್ನಂಥವರಿಗಂತೂ ಒಂದೇ ಗುಣ ಉತ್ತಮಾಧಿಕಾರಿಗಳಿಗೆ ಚತುರು ಚಿತ್ರ ಆನಂದ ಆತ್ಮ. ಇನ್ನೂ ದೊಡ್ಡವರು ದೇವತೆಗಳಿಗೆ ವಿಶೇಷವಾದ ಗುಣಗಳ ಉಪಾಸನ, ನಮಗೆ ಸ್ಮರಣ. ಸ್ಮರಣೆ ಉಪಾಸನೆ ಒಂದೇ ಅಂತ ತಿಳಿದು ನಾವು ತಲೆ ಕೆಡಿಸ್ಕೋಬಾರದು. ನಾವು ಸತ್ತು ಚಿತ್ರ ಆನಂದ ಆತ್ಮ ದೇವರ ಸ್ಮರಣೆ ಮಾಡ್ತೀವಿ, ಆ ಸ್ಮರಣೆ ಮಾಡಿಕೊಂಡು ಹೇ ನೀವು ಮಾಡಬಾರ್ದು ಅಂತ ಆಗಲ್ಲ. ಯಾಕಂದ್ರೆ ನಾವು ಮಾಡೋದು ಬರೀ ಸ್ಮರಣೆ ಉಪಾಸನ ರೂಪ ಯಾವುದು ಆತ್ಮ ಅಂತ. ಇನ್ನು ಆತ್ಮ ಜ್ಞಾನ ಸತ್ ಆತ್ಮ ಅಂತ ನಾಲ್ಕು ಯಾವ್ದು ಅಂತ ಹೇಳ್ತಾರೆ ವಾಸುದೇವ ಆದಿ ಚತುರ್ಮೂರ್ತಯ ಚತು ಚಿತ್ತು ಆನಂದ ಆತ್ಮ ಅಂತ ಆನಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಲ್ಕು ರೂಪಗಳೇ ನಾಲ್ಕು ಗುಣಗಳು ವಿಶೇಷವಾದ
ವಾಸುದೇವ ಆನಂದ
ಯಾವ ಆನಂದ ಹೌದಲ್ಲ ಹೇಳ್ತಾರೆ ಆನಂದ ವಾಸುದೇವ ಜ್ಞಾನ ಸಂಕರ್ಷಣ ಸತ್ ಸ್ವತಂತ್ರ ಅಂತ ಅನ್ನೋದು ಮೂರನೇ ಪ್ರತ್ಯುಮ್ನ ಆತ್ಮ ಅನ್ನೋದು ಅನಿರುದ್ಧ ಇಷ್ಟು ನಂತರ ಭಗವಂತ ಅನೇಕ ಗುಣಗಳು ಇಚ್ಛಾ ಕೃತಿ ವೀರ್ಯ ಔದಾರ್ಯ ಪ್ರಾಗಲ್ಭ ಮೊದಲಾದಂಥ ಅಷ್ಟೆಲ್ಲ ವಿರಾಗ ಶಮ ದಮ ಅನಂತ ಗುಣಗಳೆಲ್ಲ ಆಯಾ ಹೆಸರಿಟ್ಟುಕೊಂಡ ಅನಂತ ರೂಪಾಣ್ಯವ ಅನಂತ ರೂಪಗಳೇ ಆಗಿದೆ ಪ್ರಾಗಲ್ಭ್ಯ ಅಂದರೆ ವಿಶೇಷವಾಗಿ ಭಗವಂತನ ಒಂದು ಕಡೆ ಹೇಳೋದು ಭಗವಂತನ ರೂಪಗಳ ಪ್ರಾಕಟ್ಯ ಪ್ರಕಟ ಆಗೋದು ಆ ಪ್ರಕಟ ಆಗೋದರಲ್ಲಿ ವಿಶೇಷವಾದ ಶಕ್ತಿಯನ್ನು ತೋರೋದು ಪ್ರಾಗಲ್ಭ್ಯ ಅದನ್ನೇ ಸುಧಾದಲ್ಲಿ ದೇವತೀರ್ಥ ಹೇಳೋ ಕಾಲಕ್ಕೆ ಉಲ್ಲಾಸ ಅಂತ ಹೇಳ್ತಾರೆ ಗುಣ ಉಲ್ಲಾಸ ಅಂತ ಹೇಳ್ತಾರೆ ಪ್ರಾಗಲ್ಭ್ಯವನ್ನೇ ಉಲ್ಲಾಸ ಶಬ್ದದಿಂದ ಕರೀತಾರೆ ಅಂದರೆ ಅದನ್ನು ವಿದ್ಯಾಮಾನರು ಚೆನ್ನಾಗಿ ಹೇಳಿಕೊಟ್ಟರು ಅದು ಕಾಶಿಕಾಚಾರ್ಯರು ಕಾಶಿಕಾಚಾರ್ಯ ಹೇಳ್ತಾರೆ ಅಥವಾ ಪ್ರಾಗಲ್ಭ್ಯ ಅಂದರೆ ವಿಶೇಷವಾದ ಗುಣಗಳ ಪ್ರಾಕಟ್ಯದ ವಿಷಯ ಇಲ್ಲ ನಮ್ಮಲ್ಲೂ ದೇವ ಒಂದು ಗುಣ ವಿಷಯ ಪ್ರಕಟ ಮಾಡಿರ್ತಾರೆ ಅದೇ ಗುಣ ಅಂಥದ್ದೇ ಬ್ರಹ್ಮದೇವರಲ್ಲಿ ಮಾಡೋ ಕಾಲಕ್ಕೆ ವಿಶೇಷ ವಿಶೇಷವನ್ನು ಕಾರಣ ಹೇಳ್ತಾರೆ ನಂತರ ವಿರಾಗ ಶಮ ದಮ ಮೊದಲಾದ ಎಲ್ಲ ಗುಣಗಳು ಅನೇಕ ರೂಪಗಳಿವೆ ಇಲ್ಲೆಲ್ಲ ಕಡೆ ಹೆಜ್ಜೆ ನಾವು ನೆನಪಿಟ್ಟುಕೊಳ್ಬೇಕಾಗಿದ್ದು ಏನಯ್ಯ ಅಂದರೆ ನಮಗೆ ಒಳ್ಳೆ ಸಾಧನೆ ಆಗಬೇಕಾದರೆ 30 ಗುಣಗಳು ನಮ್ಮಲ್ಲಿ ನೋಡಬೇಕು 30 ಗುಣಗಳು ನಮ್ಮಲ್ಲಿ ನೋಡಿದರೆ ಒಳ್ಳೆ ಸಾಧನೆ ಆಗುತ್ತೆ 30 ಆಗುತ್ತೋ ಇಲ್ಲೋ ಎಷ್ಟೆದಕ್ಕಿದ್ದರೆ ಅಷ್ಟು ಗುಣಗಳು ನೋಡಬೇಕು ನಮ್ಮಲ್ಲಿ ಅಲ್ಲ ಪಟ್ಟಿ ಭಾಗವತದಲ್ಲಿ ಕೊಟ್ಟಿದ್ದಾರೆ ಭಾಗವತ ಧರ್ಮಗಳು ಅಂತ ಅವುಗಳ ಹೆಸರು ಆ 30 ಧರ್ಮಗಳು ಅಥವಾ 30 ಗುಣಗಳು ನಮ್ಮಲ್ಲಿ ಮೂಡಿ ಬರಬೇಕಾದರೆ ಆ 30 ಧರ್ಮಗಳ ಹೆಸರಿರುವ 30 ಗುಣಗಳ ಹೆಸರಿರುವ ಭಗವತ್ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂದರೆ ನಮ್ಮ ಬಿಂಬನನ್ನೇ ಅವರಲ್ಲೇ ಒಂದೊಂದು ಗುಣ ಚಿಂತನೆ ಹೇಗೆ ಒಬ್ಬ ಅಲ್ಲ ಸದಾ ಗುಣ ಚಿಂತನೆ ಮಾಡ್ತಾ ಬಂದರೆ ನಮ್ಮಲ್ಲಿ ಅಂತ ಗುಣ ನೋಡುತ್ತಾ 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 ಬರುತ್ತೆ ನಮ್ಮಲ್ಲಿ ಅಹಿಂಸಾ ನೋಡಬೇಕು ಭಾಗವತ ಅಹಿಂಸಾ ನೋಡಬೇಕು ಹಾಗಾದ ಬಿಂಬನನ್ನೇನು ಚಿಂತನೆ ಮಾಡಬೇಕು ಅಹಿಂಸಾತ್ಮನೇ ಹೌದಾ ಅದು ಸದಾ ಚಿಂತನೆ ಮಾಡ್ತಾ ಬಿಟ್ಟು 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 ಒಮ್ಮೆಲೇ ಆಗಲ್ಲ ಬಿಟ್ಟು ಬಿಟ್ಟು ದೇವರ ಸ್ಮರಣೆ ಮಾಡ್ತಾ ಬಂದರೆ ನಮ್ಮಲ್ಲಿ ಅಹಿಂಸೆ ಮೂಡ್ತಾ ಬರುತ್ತೆ ಹೌದಾ ಇನ್ನೇನೇನು ಬೇಕು ವಿಭಿಕ್ಷಾ ವಿಭಿಕ್ಷಾತ್ಮನೇ ನಮಃ ಹೌದಾ ತಪಸ್ಸು
ಹೌದಾ
ತಪೋರೂಪಿಣೇ ನಮಃ ಅಂದರೆ ತಪಸ್ಸನ್ನು ರೂಪಯತಿ ನಮ್ಮಲ್ಲಿ ಚೆನ್ನಾಗಿ ಮೂಡಿಸ್ತಾನಾದ್ದರಿಂದ ತಪೋರೂಪಿಣೇ ನಮಃ ಹಾಗೆ 30 ಧರ್ಮಗಳು ನಮ್ಮಲ್ಲಿ ನೋಡಬೇಕಾ ಆ 30 ಧರ್ಮಗಳ ಕೂಡ ಯಾವುದಾದ್ರು ನಮ್ಮ ಲಾಡ್ಗೆ ಪ್ರಕಾರ ಅಲ್ಲ ಅಲ್ಲಿ ಬರೋಸೆ ಹಾಕ್ಕೊಟ್ಟಿದ್ದಾರೆ ಅದೇ ಕ್ರಮದಲ್ಲಿ ಒಂದೊಂದು ಗುಣ ತಗೋಬೇಕು ಅದನ್ನು ಸದಾ ಚಿಂತನೆ ಮಾಡುತ್ತಾ ಬರಬೇಕು ಅದನ್ನು ಚೂರು ಮೂಡುತ್ತಾ ಇದೆ ಅಂದರೆ ಇನ್ನೊಂದು ಗುಣ ಹಾಗೆ ಮತ್ತು ಮೊದಲಿಗೆ ಹಾಗೆ ಹೆಡದಂತೆ ಬರ್ತಾ ಬರಬೇಕು ಅದು ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡುವ ಅಂದರೆ ಗುರುಗಳಿಗೆ ತಗೋಬೇಕು ನೋಡಪ್ಪ ಈ ಚಿಂತನೆ ಮಾಡಿ ಈ ಚಿಂತನೆ ಮಾಡಿ ಈ ಚಿಂತನೆ ಮಾಡಿ ಅಂದ್ಕೊಳ್ಳೆ ನಮ್ಮಲ್ಲಿ ನೋಡೋದು ಗುರುಗಳಿಗೆ ಗೊತ್ತಾಗುತ್ತೆ ಅಪ್ಪ ಇದು ಮಾಡಿ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ ಅನ್ನ ಬಿಟ್ಟರೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ವಾ ಅನ್ನ ಆಗ್ತಾ ಇಲ್ಲದ ವಾಸನೆ ಅದರ ಲಕ್ಷಣ ನೋಡಿಕೊಳ್ಳಿ ಚಿಂತನೆ ಮಾಡ್ತಾ 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 ಬಂದಾಗ ನಮ್ಮಲ್ಲಿ ಒಂದೊಂದು ಒಂದೊಂದು ಕಡಿಮೆ ಆಗ್ತಾ ಒಳ್ಳೆ ಗುಣ ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಅಪ್ಪ ಮೊದಲು ಹೇಗಿದ್ದೆ ನಾನು, ಇವಾಗ ಹೇಗಾಗಿದ್ದೇನೆ ಅಂತ. ಆ ರೀತಿಯಾಗಿ ಮಾಡಬೇಕಾಗಿರೋದು ಸಿಲೆಬಸ್, ಅದರ ಪರಿಚಯ ನಾವು ಮಾಡಿಕೊಳ್ಳೋದೇ ಇಲ್ಲ. ಯಾಕೆ ನಮಗೆ ಕೇಳೋದರಲ್ಲೇ ತಾತ್ಪರ್ಯ ಆಗ್ತಾ ಇರುತ್ತೆ. ಅದನ್ನು ಅನುಭವಿಸೋರು ಜನ್ಮ ಬರೋ ಜನ್ಮ ಅಂತಲ್ವ, ಈ ಜನ್ಮದಲ್ಲಿ ಬರೆಯ ಸ್ಟಾರ್ಟ್ ಮಾಡಿಕೊಳ್ಳೋದು. ಅದನ್ನೇನು ಮಾಡಬೇಕು ಗೊತ್ತಿಲ್ಲ. ಬರುವ ಜನ್ಮದಲ್ಲಿ ಮತ್ತು ಇಂಥದ್ದೇ ಮಾರ್ಪರ ಆಗಿಬಿಟ್ರೆ ಅವಾಗ ಸಿಕ್ಕರೆ ಅವಾಗ ಕೈಗೆ ಮಾಡೋಣ. ಸರಿಯಾ? ಇವಾಗಂತೂ ಕೇಳಿದ್ವಿ, ಇಲ್ಲ ಸುಮ್ಮನೆ ಹೇಳಿದೆ. ಒಂದೊಂದು ಶುರು ಮಾಡಿ ಸಾಯುವುದರೊಳಗೆ ಚೂರು ಮಾಡಿಕೊಂಡ್ರೇನೆ, ಇಲ್ಲಾಂದ್ರೆ ಬರುವ ಜನ್ಮ ಗ್ಯಾರಂಟಿ ಏನು ಗೊತ್ತಾ, ಬೆಂಗಳೂರಲ್ಲ ಇಲ್ಲೇ ಹುಟ್ಟಿನ ಮಾರ್ಪರ ಆಗಿ ಮತ್ತು ಪ್ರವಚನ ಬರ್ತೀನ ಅಂತ ಯಾರು ಗೊತ್ತಿದೆ? ಇಲ್ಲಲ್ಲ, ಇದ್ದ ಕಾಲಕ್ಕೆ ಆದಷ್ಟು ಮುಗಿಸಿಕೊಂಡು ಹೋಗ್ಬೇಕು. ಹಾಗೆ ದೇವರ ಕ್ರಿಯೆಗಳು, ಸೃಷ್ಟಿ, ಸ್ಥಿತಿ, ಸಂಹಾರ, ಆ ಕ್ರಿಯೆಗಳು ಕೂಡ ಅನೇಕ ರೂಪಗಳು. ವಿಶ್ವ, ತೈಜಸ, ಪ್ರಾಜ್ಞ ರೂಪಗಳು. ಇನ್ನ ಸೃಷ್ಟಿಗಾಗಿ ಮೊದಲಂತ ತೆಗೆದುಕೊಳ್ಳುವಂತಹ ಅನಂತ ಕ್ರಿಯೆಗಳು ವಿಶ್ವಾದಿ ಮೂರ್ತಿಗಳಿಂದ ಹುಟ್ಟಿದ ಅನಂತ ರೂಪಗಳು. ಈ ರೀತಿಯಲ್ಲಿ ಉಕ್ತ ರೀತ್ಯ ಏಕೈಕ ಅವಯವ ಜಾತ ಪೃಥಕ್ ಪೃಥಕ್ ಏಕೈಕ ರೂಪಾತ್ಮಕ ದೇವರ ಒಂದು ರೂಪದ ಒಂದು ಅವಯವದ ಒಳಗಿರತಕ್ಕಂಥ ರೂಪಗಳನ್ನು ಎಣಿಸ್ತಾ ಹೋದರೆ ನಮಗೆ ಈ ಜನ್ಮ ಕಳೆದದ್ದು ಗೊತ್ತಾಗಿ ಸೂರ್ಯ ಸೋಡವ ಬಂದದ್ದು ಗೊತ್ತಾಯ್ತು ನಮಗೆ. ವಾಸುದೇವ ನಾರಾಯಣ ವಾಸುದೇವ ಈ ಶಿರಸ್ಸು, ಈ ಶಿರಸ್ಸಿಗೆ ಆಧಾರವಾದ ದೇವರ ಶಿರಸ್ಸು ನಾರಾಯಣ ರೂಪಗಳು. ಈ ಎಲ್ಲ ಅಂತ ನಾರಾಯಣ ರೂಪಗಳಲ್ಲಿ ಒಂದು ನಾರಾಯಣ ರೂಪ ತಗೊಳ್ಳ. ಆ ನಾರಾಯಣ ರೂಪದ ಶಿರಸ್ಸು ಅನೇಕ ನಾರಾಯಣ ರೂಪಗಳು, ಅದರಲ್ಲಿ ಒಂದನ್ನು ತಗೊಳ್ಳೋಣ. ಆ ಶಿರಸ್ಸು ಅಂದರೆ ಈ ಒಂದು ಪ್ರಾಣಿಯ ಶರೀರದ ಒಂದು ರೂಪದ ಒಂದು ಅವಯವದ ಹಾಗೆ ಹಾಗೆ ಒಂದು ಅವಯವನ್ನೇ ಅದರಲ್ಲಿ ಒಂದನ್ನು ತಗೊಳ್ತಾ ಹೋದರೆ ನಮ್ಮ ಜನ್ಮ ಇಡೀ ಸುಸ್ತಾಗಿ ಬೆಳೆದಕ್ಕಂಟು ಹೊರತು ಸಿಗಲ್ಲ. ಅಂಥ ಸ್ವಾಮಿಯ ರೂಪಗಳು ಎತ್ತಿರಬೇಕು ನಮ್ಮ ಶರೀರದಲ್ಲಿ. ಅನಂತ ಅನಂತ ರೂಪಗಳೇ ಅಲ್ಲದೆ ನಾನು ಸುಮ್ಮನೆ ಅನಂತ ಬಾಯಿ ಬಂದರೆ ಸಾಕ, ಎಣಸಲಿಕ್ಕೆ ನೋಡಿ ಸ್ವಲ್ಪ ಸುಸ್ತಾಗಿ ಬಿದ್ದರೆ ನಾನು ಹೆಚ್ಚು ಗೊತ್ತ ಹೌದಲ್ವ. ಆವಾಗ ನಮಗೂ ಗೊತ್ತಾಗುತ್ತೆ, ಹೌದಪ್ಪ ನಿಜವಾಗಿ ದೇವರ ಗುಣಗಳು ರೂಪಗಳು ಆನಂದವೇ ಅರ್ಥ ಆಗುತ್ತೆ. ನಂತರ ಹೇಳ್ತಾ ಇದ್ದಾರೆ ಭಗವಂತನ ಒಂದೊಂದು ರೂಪ ಕೂಡ ಅನಂತ ಅನಂತ ರೂಪಾತ್ಮಕವಾದ. ಈ ಒಂದು ಮಾತು ನಿಮಗೆ ಏನು ಉಪಕಾರ ಮಾಡುತ್ತೆ ಹೇಳಿ? ಒಂದೊಂದು ರೂಪವು ದೇವರ ರೂಪಗಳೆಷ್ಟು? ಅನಂತ. ಅನಂತ ರೂಪಗಳಲ್ಲಿ ಒಂದೊಂದು ರೂಪವು ಅನಂತ ರೂಪಗಳಿಂದ ಎಲ್ಲ ರೂಪಗಳಲ್ಲಿ ಇರಬೇಕು. ಈ ಒಂದು ವಿಷಯದಿಂದ ನಿಮಗೆ ಉಪಕಾರ ಆಗುತ್ತೆ ಹೇಳಿ.
ಒಂದು ರೂಪಕ್ಕೆ ನಾವು ಕೊಟ್ಟರೆ ಎಲ್ಲ ರೂಪಕ್ಕೂ ಕೊಟ್ಟಂಗೆ.
ಬ್ರಹ್ಮಾಂಡದೊಳಗಿರುವ ಅನಂತ ರೂಪಗಳಲ್ಲಿ ನಮ್ಮ ಬಿಂಬರೂಪನಲ್ವ, ಆ ಬಿಂಬ ರೂಪದಲ್ಲಿ ಅನಂತ ರೂಪಗಳು ಇರಲೇಬೇಕಲ್ವ? ಇರಬೇಕಾ ಇಲ್ಲ? ಇವನ ಪ್ರಕಾರ ಆಚಾರ ಶಾಸ್ತ್ರ ಪ್ರಕಾರ ಇರಬೇಕೇ ಅಲ್ಲ? ಇದೆ. ಅಂಥ ಕಾಲಕ್ಕೆ ಎದುರಿಗಿರುವ ವ್ಯಕ್ತಿಯ ಬಿಂಬ ಮೂರ್ತಿಯಲ್ಲಿ ಅನಂತ ರೂಪಗಳು ಇರಲೇಬೇಕಾ? ಹಾಗಾದರೆ ಬ್ರಹ್ಮಾಂಡದೊಳಗಿರತಕ್ಕಂಥ ಸಕಲ ಸಜ್ಜನರು ಬ್ರಹ್ಮಾದಿ ಗುಣಪದೆಯಂತ ಸಕಲ ಸಜ್ಜನರ ದೇಹಗಳೊಳಗಿರುವ ಒಬ್ಬೊಬ್ಬರದ್ದು ನಾಲ್ಕು ನಾಲ್ಕು ದೇಹಗಳು, ಆ ನಾಲ್ಕು ನಾಲ್ಕು ದೇಹಗಳಲ್ಲಿ ಎಲ್ಲ ಇಲ್ಲ, ಕೆಲವರು ಮಾತ್ರ ಗೊತ್ತಿದ್ರು ಮಾಡಲ್ಲ. ಯಾರು ಮಾಡ್ತಾರೆ ಆಚಾರಕ್ಕೆಲ್ಲ ಇವೆಲ್ಲ ಮಾಡ್ತಾ ಹೋದ್ರೆ ಮಾಡ್ತಾ ಇದ್ದೀರಾ? ಇಷ್ಟು ನೀವು ಊಟ ಮಾಡೋಕೆ ಆಗಕ್ಕಾದ್ರೂ ಸ್ಮರಣೆ ಮಾಡಿದಾಗ ನನ್ನ ಸ್ವಾಮಿ ಎಲ್ಲ ನಿಂತಾರಯ್ಯ, ಎಲ್ಲರಿಗೂ ಪ್ರತ್ಯೇಕ ನಿಮ್ಮ ರೂಪಗಳಿಗೆ ಕರೆದು ಬಡಿಸ್ಲಿಕ್ಕೆ ಆಗಲ್ಲ. ನೀವು ಊಟ ನಿನಗಿಲ್ಲ, ನೈವೇದ್ಯ ಮಾಡೋಕ್ಕಾಗಲ್ಲ, ಆ ರೂಪಕ್ಕೆ ಇಷ್ಟಿಲ್ಲ. ಹೌದಾ? ನಂತರ ಎದುರಿಗೆ ಮಕ್ಕಳು ಗಂಡ ಮಕ್ಕಳು ಅವರಿಗೆ ಬಡಿಸುವಾಗ ಅರೇ ವಿರಾಟ್ ರೂಪಿ ನಿನ್ನಲ್ಲಿ ಇಷ್ಟು ನಿನ್ನ ರೂಪಗಳು ನಿಂತಿವೆ. ಅಷ್ಟೇ ಅಲ್ಲ, ಸಕಾಲ ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ಎಲ್ಲರೂ ನಿಂತಿದ್ದಾರಯ್ಯ. ಒಂದು ತುತ್ತು ನಿನಗೆ ಕೊಟ್ಟರೆ ಎಲ್ಲರಿಗೆ ಕೊಟ್ಟಂತೇನೆ ಅಂತ ಹೇಳಿದ್ರೆ ಅವರೆಲ್ಲ ಸ್ವೀಕಾರವಾ ಮಾಡ್ಬೋದಾ? ಯಾಕೆ ನೋಡಿ, ಯಾರು ತನ್ನ ಹಿರಿಯರೆಲ್ಲ ರಾಜ ಅವನು ಮಾತ್ರ ಮಾಡೋದು ಅದೇ ತಂದೆಯಲ್ಲಿ ಕೂತಿದ್ದಾನೆ, ಭಿಕ್ಷ ಬೇಡ್ತಾ ಇದ್ದಾನೆ. ಅವನು ಕೂತ ಕಡೆ ತುಂಬ ಕೊಪ್ಪರಿಗೆಗಳಲ್ಲಿ ರಾಶಿ ರಾಶಿ ದುಡ್ಡಿಟ್ಟಿದ್ದಾರೆ, ಅದು ಅವನಿಗೆ ಗೊತ್ತಿಲ್ಲ. ಆ ಸ್ಥಳದಲ್ಲೇ ಕೂತು ಭಿಕ್ಷ ಬೇಡ್ತಾ ಇದ್ದಾನೆ. ಚೂರಕ್ಕಿ ಅವನಿಗೆ ಗೊತ್ತಾದ ಭಿಕ್ಷ ಬೇಡ್ತಾನ, ರಾತ್ರೋ ರಾತ್ರಿ ತೋಡಿ ತೆಗೆದು ಬಳಸ್ಕೊಂಡು ಕೊಟ್ಟೆ ಭಿಕ್ಷರ ಆಗ್ತಾನೆ. ನಿಮ್ಮೊಳಗೆ ನೀವು ಕೇಳಿದ ಪುರಾಣ ನೀವು ಕೇಳಿದ ಎಲ್ಲದರಲ್ಲೇ ನಾನು ಹೇಳಕ್ಕೆ ಹೊಸದು ಹೇಳ್ತಾ ಇದ್ದೀನ. ಹಳೇದೇ ದಿನಾಲು ಕೇಳ್ತಾ ಇದ್ರ ದೇವನ ಒಂದು ರೂಪದೋಡನಂತ ರೂಪಗಳು ಎಲ್ಲ ಬಾಯಿಪಾಠಗಳು ಆಗಿವೆ. ಅನುಷ್ಠಾನ ಬಿಟ್ಟಿಲ್ಲ ಅಂತೆ, ಏನ್ ಮಾಡ್ತಾ ಇದ್ದೀರ? ಊಟ ಮಾಡಕ್ಕಾಗತ್ತೆ, ಊಟ ತಂದು ನೋಡಿ ಬಿಟ್ಟು ಬಿಟ್ಟು ಬರ್ತಿಲ್ಲ. ಹಾ ಸರಿ, ಇಲ್ಲ ಅಂತಿಲ್ಲ. ಆ ಕೃಷ್ಣ ಎಂಥವ ತೆಳಕೊಂಡು ಕೊಟ್ರೆ ಎಂಥ ಆನಂದ ಆಗತ್ತೆ, ಎಷ್ಟು ಫಲ ಬರುತ್ತೆ, ಅದು ಬರ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ, ಭಿಕ್ಷ ಬೇಡಬೇಕು, ಚೂರು 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 ಇವತ್ತಿಂದ ಮಾಡ್ಬೋದ? ಒಂದೊಂದು ಆಚರಣ ಮೊದಲು ಪ್ರತಿಯೊಂದು ಕರ್ಮದಲ್ಲೂ ಅರೇ ನಿನ್ನ ಅನಂತ ರೂಪಗಳ ಸನ್ನಿಧಾನದಲ್ಲಿ ಆಚರಣ ಆಗ್ತಾ ಇದೆಯಾ ಅಂದ್ರೆ ಇವೊಂದು ಆಚರಣೆ ಮಾಡಿದ್ರು ಅನಂತ ಫಲ. ಮತ್ತೆ ಅನುಸಂಧಾನ ಅನ್ನೋದಕ್ಕೆ ಅಷ್ಟು ಪ್ರಾಧಾನ್ಯ ಕೊಟ್ಟು ಸರಿ ಹೇಳ್ತಾರೆ. ದೇವರ ಒಂದೊಂದು ಗುಣಗಳು ಕೂಡ ಅನಂತ ಅನಂತ ಗುಣಗಳಿಂದ, ದೇವರ ಕ್ರಿಯೆಗಳು ಕೂಡ ಅನಂತ ಅನಂತ ಕ್ರಿಯೆಗಳಿಂದ ಕೂಡಿದ್ದು ಅಂತ ಸದಾ ಚಿಂತನೆ ಮಾಡ್ತಾ ಬಂದರೆ ನಮಗೆ ಒಂದೊಂದು ಒಂದೊಂದು ಕ್ರಿಯೆ ಮಾಡಿದಾಗಲೂ ಅನಂತ ಅನಂತ ಫಲ ಬರುತ್ತೆ. ಇಷ್ಟು ಸಾವಿರಾರು ಜನ್ಮಗಳಲ್ಲಿ ಈಗಂತೂ ನಮಗೆ ಒಂದು ಗೊತ್ತಾಗುತ್ತೆ, ಏನಂತ ಈ ಜನ್ಮ ಬಂದಿದೆ, ಮುಂದಿನ ಜನ್ಮ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹೌದಾ?
ಖಂಡಿತ.
ಮುಂದಿನದು ಯಾವ್ದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರಲಿ ಬೇಡ. ಮತ್ತೆ ಈ ಜನ್ಮದಲ್ಲೇ ವಿಶೇಷ ಸಾಧನೆ ಮಾಡಿಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ಲ, ಅದಕ್ಕೇನು ಮಾಡಿದ್ರೆ ಚೆನ್ನಾಗಿರುತ್ತೆ? ಏನು ಬೇಡ, ನೀವು ದಿನ ಮಾಡು, ತಿಂದು ಮಾಡಬಹುದು, ಮಾಡ್ತಾ ಇದ್ದೀರಲ್ಲ, ಇಷ್ಟೇ ಮಾಡಿ, ಹೆಚ್ಚು ಮಾಡೋದು ಬೇಡ. ಅನುಸಂಧಾನ ಇದು ಮಾಡಿ, ನಿಮ್ಮೊಳಗೆ ವಿರಾಟ್ ರೂಪಿ ಬಿಂಬ ರೂಪಿ ಅನಂತ ರೂಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಅವನ ಸಂವಿಧಾನದಲ್ಲಿ ಹೀಗೆ ಮಾಡುತ್ತಾ ಇದ್ದೇನೆ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರದಂತ ಕೋಟಿ ಕೋಟಿ ಜನ್ಮಗಳು, ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಜನ್ಮಗಳಲ್ಲಿ ಪೂರ್ಣ ಸಾಧನೆ ಮಾಡಿದರೆ ಎಷ್ಟು ಫಲ ಬರಬೇಕು, ಒಂದೊಂದು ಕ್ಷಣ ಕ್ಷಣಕ್ಕೂ ಕಲಿಯುಗದಲ್ಲಿ ಅಂತ ಬರುತ್ತೆ. ನಿಮಗೆ ಕಲಿಯುಗದಲ್ಲಿ ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಾನಲ್ಲ, ಇದರ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ಸುಮ್ಮನೆ ಕ್ಯಾಜುವಲ್ ಆಗಿ ನಿಧಾನವಾಗಿ ಕಳೆದು ಬಿಡ್ತಾ ಇದ್ರು. ವಿಜಯದಾಸ ಹೇಳ್ತಾರೆ, ಕಲಿಯುಗದಲ್ಲಿ ದೇವರನ್ನ ನೆನೆದು ಕೃಷ್ಣ ಅಂತ ಕರೆದರೆ ಎಷ್ಟು ಫಲ ಲೆಕ್ಕ ಹಾಕ್ತಾರೆ. ಮೂರು ಯುಗಗಳಲ್ಲಿ ಕೃತ ತ್ರೇತ ದ್ವಾಪರ ಮೂರು ಯುಗಗಳಲ್ಲಿ ಒಂದೊಂದು ಯುಗದಲ್ಲಿ ಎಷ್ಟು ಜನ್ಮಗಳು ಬರ್ಬೋದು ನಿಮಗೆ? ಅಷ್ಟು ಮೂರು ಯುಗಗಳಲ್ಲಿ ಎಷ್ಟೆಷ್ಟು ಜನ್ಮ ಬರಬಹುದು ಅಷ್ಟು ಜನ್ಮ ಬ್ರಾಹ್ಮಣ ಜನ್ಮವೇ ಬಂದು ಒಂದೊಂದು ಜನ್ಮದಲ್ಲೂ ಪೂರ್ಣ ವರ್ಷಗಳು ಬದುಕಿ ಹುಟ್ಟಿದ ದಿವಸದಿಂದ ಸಾಯೋ ದಿವಸ ಪರ್ಯಂತ ಪೂರ್ಣ ನೀವು ಹೇಳ್ತೀರಾ ಮತ್ತು ನಾಳೆ ಮಾಮೂಲಾಗಿ ಇರ್ತೀವಿ ನಾವು ಯಾಕೆ ಹೇಳ್ತಾರೆ ಸುಮ್ಮನೆ ದೊರಕುವುದೇ ರಾಮನ ದಿವ್ಯ ನಾಮವು ಜನ್ಮ ಜನ್ಮಾಂತರದ ಕರ್ಮ ದುಷ್ಕರ್ಮ ಕಳಕೊಂಡಲ್ಲದೆ ದೇವರ ನಾಮ ಹೀಗೆ ಗೊತ್ತಾಗಿರೋದು ಬಿಡುತ್ತ ಅವನೇ ಬಿಡಿಸಲ್ಲ ಅದಕ್ಕೆ ಲಾಕ್ ಮಾಡಿಬಿಡ್ತಾನೆ ಅಲ್ವಾ ಹಾಗಾದ್ರೆ ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ದೊಡ್ಡವರ ಪಾದ ಹಿಡಿದರೆ ಸಾಧನೆ ಹಾಗಾದ್ರೆ ನೀವು ಮಾಡೋದೇನು ಮಾಡಬೇಕಾಗಿಲ್ಲ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಅವನನ್ನೇ ನೆನೆತ ಸ್ವಾಮಿ ನೀನಿಂಥವ ನೀನಿಂಥವ ನಿನ್ನ ರೂಪಗಳು ಇಷ್ಟಿದೆ ನಿನ್ನ ರೂಪಗಳು ಅರ್ಪಿತ ಹರಿಯೇ ಅಂತ ಐಕ್ಯ ಚಿಂತನಾಂತರನಾಕ್ಷರ ಪದಾರ್ಥಗತ ಭಗವತ್ ರೂಪಗಳನ್ನ ಇಂದ್ರಿಯಗಳಲ್ಲಿನ ಭಗವತ್ ರೂಪಗಳನ್ನ ಇಂದ್ರಿಯಗಳ ವ್ಯಾಪಾರ ನಡೆಯುವಾಗ ಹೊರಡುವ ಭಗವತ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಪೂಜ ಅದನ್ನೇ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಅವನನ್ನು ನೆನೆದು ನೆನೆದು ಅವನ ನಾಮವನ್ನು ಸ್ಮರಣೆ ಮಾಡ್ತಾ ಇದ್ರೆ ನಾಮಸ್ಮರಣೆ ಮಾಡಿದರೆ ಏನಷ್ಟು ಪುಣ್ಯ ಆದರೆ ಬಿಂಬಕ್ರಿಯ ಅನುಸಂಧಾನ ಪೂರ್ವಕವಾಗಿ ಸ್ವಾಮಿ ಇದೇ ಶ್ರೀ ಎಲ್ಲರೂ ಕೂಡ ಒಂದು ಕೆಲಸ ಮಾಡಿದ್ರೆ ಉತ್ತಮ ಅಂತ ಹೇಳುತ್ತೆ. ನಿಮ್ಮ ಎಲ್ಲ ನಂಬರ್ಗಳು ಅಂದ್ರೆ ಸೆಲ್ಫೋನ್ ನಂಬರ್ಸ್ ಎಲ್ಲ ಒಂದು ಲಿಸ್ಟ್ ಮಾಡಿ ಇಲ್ಲಿದ್ದ ನಮ್ಮ ನಿಮಗೆಲ್ಲ ಎಲ್ಲ ನಂಬರ್ ಇವರು ನಮ್ಮ ರಮೇಶ್ ಅಲ್ಲಿ ಇದ್ದಾರೆ ಅವರ ಹತ್ರ ಎಲ್ಲರೂ ಕೊಟ್ಟು ಬಿಟ್ರೆ ಈ ಕಾರ್ಯಕ್ರಮ ಒಂದು ಕಡೆ ಬರಲ್ಲ. ಅದರ ಸಕ್ಕ ದೂರದಿಂದ ಬಂದು ಹೋಗೋದಿಲ್ಲ. ಒಮ್ಮೆ ನೀವೇ ಫೋನ್ ಮಾಡಿಬಿಟ್ರೆ ಆಯ್ತು, ಅವರಿಗೆ ಫೋನ್ ಮಾಡಿಬಿಟ್ರೆ ಅವರೇ ಉತ್ತರ ಕೊಡ್ತಾರೆ ಅಥವಾ ಗ್ರೂಪ್ ಮೆಸೇಜ್ ಅವರೇ ಕಳಿಸ್ಬಿಡ್ತಾರೆ ನಿಮಗೆ. ನೀವು ಒಂದು ಸಲ ಯಾವ ಕಾರ್ಯಕ್ರಮ ಇರುತ್ತೋ ಮುಂಚೆ ನೋಡಿಕೊಂಡ್ಬಿಟ್ರೆ ಆಯ್ತು.